ஹரி ஓம் ஸ்ரீ குருப்பியோ நமஹ. அப்ரமம் மங்களேதம் மதுரம் ஏனந்ததா ஆனந்த சித்மந்தம் விஜயதாபத்ரயாபகம் நித்யா சித்தாந்த புத்தாந்த வித்வாம்சனத்தக்ஷண சேதீத்தா கதனில் பார்த்தாம் நோகுதம்பரே அத்திகிருப்த கல்போயம் சத்யத்திகிரு கேசரி வியாசதித்த குரு பூயாத் அப்சதிஷ்டா சித்தே தப்போ வித்யாவிரத்தியாதி சத்மனோகாகராகன் வாஜிராஜ குருவின் முந்தே ஐக்கிய பிராசையா வித்யா ராகவேந்திராய சத்யசம்பிரதாய சர்தாங்கபுருஷாய நதாம் காமதேனவே துர்வாயுமாந்திரவியே வைஷ்ணவேந்திவரேந்திரே ஸ்ரீ ராகவேந்திரகுருவே நம்ம சிந்தையாளவே ஸ்ரீ வரதேந்திர தீர்த்த குருபுச்சோ நம ஆபாதமொழி பரியந்தம் குருநாமாப்யஸ்மரே ஜன விக்னாக பிரசனித்து சித்தியந்த மனோரதாக ஹரிஹி ஓம் ஸ்ரீ குருபுச்சோ நம. இவத்து ஸ்ரீ வரதேந்திர தீர்த்தரவர ஒந்து ஸ்மரணையன்னு கூட மாடோண அந்தே ஸ்ரீ அஷ்டதாம்சால ஷுரு மாடத்தே. ஸோ ஜஸ்ட் ஒந்து 2 நிமிஷ அவர் பக்கே சிந்தனை மாடோண அந்தே. ನಮಗೆಲ್ಲ ಗೊತ್ತಾದಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಅವರ ದೊಡ್ಡ ಅಣ್ಣ ಗುರುರಾಜಾಚಾರ್ಯರು ಅಂಥೇಳಿ ಅವರು ರಾಯರ ದೊಡ್ಡ ಅಣ್ಣ. ಶ್ರೀ ಗುರುರಾಜಾಚಾರ್ಯರಿಗೆ ಅವರಿಗೆ 3 ಜನ ಮೊಮ್ಮಕ್ಕಳಿರ್ತಾರೆ. ಸೊ ವೆಂಕಣ್ಣಾಚಾರ್ಯರು ಅನ್ನೋರು ಅವರೇ ಶ್ರೀ ಯೋಗಿನ ತೀರ್ಥರು. ಶ್ರೀ ವೆಂಕಣ್ಣಾಚಾರ್ಯರೇ ಪೂರ್ವಾಶ್ರಮ ಹೆಸರು. ಅವರೇ ಶ್ರೀ ಯೋಗಿನ ತೀರ್ಥರಾಗಿ ರಾಯರ ನಂತರ ಬರ್ತಾರೆ. ಅದಾದ ಮೇಲೆ ಅವರ ಸಹೋದರರಾದಂತಹ ಶ್ರೀ ವಾಸುದೇವಾಚಾರ್ಯರನ್ನವರು ಅವರು ಶ್ರೀ ಸುರೀಂದ್ರ ತೀರ್ಥರಾಗಿ ಸುರೇಂದ್ರ ಅಂತ ಕನಿಸಿದ್ರು ಅವರು ಸುರೀಂದ್ರ ತೀರ್ಥರ್ ಅಂತೇಳಿ ಅವರು ಯೋಗಿನ ತೀರ್ಥರ ನಂತರ ಬರುವಂತಹವರು. ಅದಾದ ಮೇಲೆ ಇವರು ಮುದ್ದುಕೃಷ್ಣಾಚಾರ್ಯರಂತೇಳಿ ಪೂರ್ವಾಶ್ರಮ ಹೆಸರು. ಅವರೇ ಶ್ರೀ ಸುಮತಿ ತೀರ್ಥರು. ತುಂಬಾ ವ್ಯಾಖ್ಯಾನಗಳು ಎಲ್ಲ ಗೀತೆಗೆಲ್ಲ ವ್ಯಾಖ್ಯಾನ ಬರೆದಿದ್ದಾರೆ. ಸೊ ಅವರು ಆಮೇಲೆ 3ನೇಯವರಾಗಿ ಬಂದಿದ್ದಾರೆ ರಾಯರಾದ್ಮೇಲೆ. ಅದಾದ ಮೇಲೆ ಶ್ರೀ ಉಪೇಂದ್ರ ತೀರ್ಥರು 4ನೇಯವರು ಬಂದು ರಾಯರಾದ್ಮೇಲೆ. ಆಮೇಲೆ ಪ್ರಖ್ಯಾತಗೊಂಡಿರುವಂತಹ ಶ್ರೀ ವಾದೀಂದ್ರ ತೀರ್ಥರು ಅವರು ರಾಯರ ಮರಿಮೊಮ್ಮಗ. ಅವರೇ 5ನೇ ಥರದಲ್ಲಿ ಅವರು ಬರ್ತಾರೆ ರಾಯರಾದ್ಮೇಲೆ. ಅದಾದ ಮೇಲೆ ಶ್ರೀ ವಸುದೇಂದ್ರ ತೀರ್ಥರು ಅನ್ನೋರು ಅವರು 6ನೇಯವರು. ಸೊ ಅದಾದ ಮೇಲೆ 7ನೇಯವರಾಗಿ ಶ್ರೀ ವರದೇಂದ್ರ ತೀರ್ಥರು ಅಂತೇಳಿ ಅವರು ಪೂರ್ವಾಶ್ರಮದ ಹೆಸರು ಶ್ರೀ ಬಲರಾಮಾಚಾರ್ಯ ಅಂತೇಳಿ ಅವರೇ ಶ್ರೀ ವರದೇಂದ್ರ ತೀರ್ಥರ ಆಗಿ ಹೆಸರು ಆಶ್ರಮದ ಹೆಸರು ಅವರು ಬರ್ತಾರೆ. ಸೊ ಇವರು ತುಂಬಾ ಒಳ್ಳೆ ಜ್ಞಾನಿಗಳು, ಒಳ್ಳೆ ಸ್ಕಾಲರ್ ಆಗಿದ್ದರು, ಪಂಡಿತರು. ಅಷ್ಟೇ ಅಲ್ಲದೆ ಅವರು ವಿಶೇಷ ಏನಂದ್ರೆ ಅವರು ದಾಸ ಸಾಹಿತ್ಯವನ್ನು, ದಾಸಕೂಟವನ್ನು ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರು ಈ ನಾವು ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥ ದಾಸರು ಸಮಕಾಲೀನರು. ಸೊ ಆ ಸಮಯದಲ್ಲೇ ಇದ್ದರು. ಸೊ ವಿಜಯದಾಸರ ಮೇಲೆ, ಅವ್ರ ಮೇಲೆ, ಈ ಎಲ್ಲ ದಾಸರ ಮೇಲೆ ತುಂಬಾ ಅವ್ರಿಗೆ ಪ್ರೀತಿ ಭಾವನೆ, ಪ್ರೋತ್ಸಾಹ ಎಲ್ಲ ಇತ್ತು. ಎಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ರು, ಪ್ರೀತಿ ಭಾವನೆ ಇತ್ತು. ಅಷ್ಟೇ ಅಲ್ಲದೆ ಶ್ರೀ ಜಗನ್ನಾಥ ದಾಸರ ಶಿಷ್ಯರಾದಂತಹ ಪ್ರಾಣೇಶ ದಾಸರು ಅವರನ್ನು ಕೂಡ ಇವರು ಶ್ರೀ ವರದಿನ ತೀರ್ಥರವರು ತುಂಬಾ ಪ್ರೋತ್ಸಾಹ ಕೊಟ್ಟು ಒಟ್ಟಾರೆ ದಾಸ ಸಾಹಿತ್ಯಕ್ಕೆ ದಾಸರಿಗೆ ತುಂಬಾ ಎನ್ಕರೇಜ್ ಮಾಡಿ ಪ್ರೋತ್ಸಾಹ ಕೊಟ್ಟು ಮಾಡಿದಂತ ಅವರು. ಸೊ ಅವರ ಇವತ್ತು ಜಗನ್ನಾಥ ದಾಸರದು ಇದು ಮಾಡುವಾಗ ಅವರ ಪ್ರಿಯ ಶಿಷ್ಯರಿಗೆ ಪ್ರಾಣೇಶ ದಾಸರಿಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿರುವಂತಹ ಶಿವನೀತರ ಸ್ಮರಣೆಯನ್ನು ಮಾಡಿಬಿಟ್ಟು ಹರಿಕಥಾಂತ ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ನಾವು ಫಲಸ್ತುತಿ ಸಂಧಿ ಅದನ್ನು ನೋಡ್ತಾ ಬಂದಿದ್ದೀವಿ. ಲಾಸ್ಟ್ ಕ್ಲಾಸ್ ನಲ್ಲಿ 11ನೇ ಪದ್ಯ ನೋಡಿದ್ದೀವಿ. ಮೆಚ್ಚ ನಿಧನ ಮೆಚ್ಚ ಬೋಧನ ಅಚ್ಚ ಭಾಗ್ಯವು ಪೆಚ್ಚ ಪೇಲ್ಮೆಯು ಕೆಚ್ಚ ಕೇಳುವನು ಮೆಚ್ಚ ಮಲಮನ ಮುಚ್ಚಲೆಂದೆನುತ ಉತ್ಸವಿಗಳಿಗೆ ಪೊತ್ತ ಪೊಸದನ ಉತ್ತರಿಸಿದಿ ಸತ್ತರಿತ್ರೆಯ ನುತ್ತರಿಸ ಶ್ರೀ ವತ್ಸಲಾಂಚನ ಮೆಚ್ಚಲೇನರಿದು ಅನ್ನೋದು ಅದನ್ನು ಲಾಸ್ಟ್ ಕ್ಲಾಸ್ ನಲ್ಲಿ ನೋಡಿದ್ದೀವಿ. ಈಗ ಅದಾದ ಮೇಲೆ ಬರುವಂತಹ ನೆಕ್ಸ್ಟ್ ಪದ್ಯ ನೋಡೋಣ. ಇದು ಅದಾದ್ಮೇಲೆ ನೆಕ್ಸ್ಟ್ 12ನೇ ಪದ್ಯ. ಇದು ಹೀಗೆ: ಸಾಧು ಸಭೆಯೊಳು ಮೆರೆ ಯತತ್ವಸು ಹೋದ ವೃಷ್ಟಿಯ ಗರೆ ಯಕಾಮ ಹೋದ ಬೀಜವು ಪುರಿಯ ಕಲರೆದೆ ಬಿರಿಯ ಕರಕರಿಯ ವಾದಿಗಳ ಪಲ್ಮುರಿಯ ಪರಮ ವಿನೋದಿಗಳ ಮೈ ಮರೆಯ ಲೋಸುಗ ಹಾದಿ ತೋರಿದ ಹಿರಿಯ ಬಹುತಾ ತುಗಿಯ ಹೊಸ ಪರಿಯ ಅಂಥೇಳಿ ಇಲ್ಲಿ ಜಗನ್ನಾಥದಾಸರು ಮಾಡಿದ ಹರಿಕಥಾಮೃತಸಾರದ ಮಹಿಮೆ ಅದನ್ನೇ ವರ್ಣನೆ ಮಾಡ್ತಾ ಇಲ್ಲಿ ಅದರ ಮಾಡುವ ಮೂಲಕವಾಗಿ ಬರುವ ಫಲ ಅದನ್ನು ಹೇಳ್ತಾ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಧು ಸಭೆಯೋಳು, ಸಾಧು ಸಭೆ ಸಜ್ಜನರ ಕೂಟ, ಎಲ್ಲಿ ಆಲ್ ಸತ್ಸಂಗಗಳು ಸಜ್ಜನರು ಸೇರ್ತಾರೋ ಅಂತಹ ಸಾಧು ಸಜ್ಜನರ ಸಭೆಗಳ ಒಳಗೆ, ಅಂದ್ರೆ ಅವರು ಒಟ್ಟಿಗೆ ಸೇರಿದಂತಹ ಜಾಗಗಳಲ್ಲಿ ಭಗವದ್ ಭಕ್ತರ ಸಭೆಗಳಲ್ಲಿ ಏನಾಗತ್ತೆ ಈ ಕಾವ್ಯ ಹರಿಕಥಾಮೃತ ಅನ್ನುವ ಈ ಕಾವ್ಯ ಸಾಧು ಸಭೆಯೋಳು ಮೆರೆಯೇ ಮೆರೆಯುತ್ತಿದೆ. ಮೆರೆಯುವುದಂದ್ರೆ ಪ್ರಕಾಶಿಸುವುದು, ಬಹಳ ಪ್ರಕಾಶವಂತವಾಗಿದೆ ಅಂದ್ರೆ ಬಹಳ ಖ್ಯಾತಿಯನ್ನು ಪಡೆದಿದೆ, ಮೆರೆದಿದೆ ಅಂತ ಹೇಳಿ, ಮೆರೆಯುವಂತಹ. ಸೊ ಮೆರೆಯೇ ಅಂದ್ರೆ ಮೆರೆಯುವಂತೆ, ಮೆರೆಯುತ್ತಿರುವಾಗ ಅಂದ್ರೆ ಸಾಲು ಸಭೆಯಲ್ಲಿ ಮೆರೆಯೇ ಮೆರೆಯುವಂತೆ. ತತ್ವ ಸುಬೋಧ ವೃಷ್ಟಿಯ ಗೆರೆಯೇ ಅಂದ್ರೆ ತತ್ವ ಸುಬೋಧ ವೃಷ್ಟಿ. ಸೊ ವೃಷ್ಟಿ ಅಂದ್ರೆ ಮಳೆ. ತತ್ವ ಸುಬೋಧ, ತತ್ವಗಳೆನ್ನುವ ಅಂದ್ರೆ ತತ್ವ ಸುಬೋಧಗಳು, ಒಳ್ಳೆ ಜ್ಞಾನವನ್ನು ಕೊಡುವಂತಹ, ಜ್ಞಾನಬೋಧಕವಾದಂತಹ, ಪ್ರಮೇಯ ಸಹಿತಗಳಾದಂತಹ ಸಿದ್ಧಾಂತ ಪ್ರಮೇಯಗಳನ್ನು, ಸುಬೋಧಗಳನ್ನು ಮಳೆಯಂತೆ ಸುರಿಸುವಂತಹದ್ದಾಗಿದೆ ಈ ಹರಿಕಥಾಮೃತಸಾರ ಅನ್ನುವ ಗ್ರಂಥ. ಸೊ ತತ್ವ ಸುಬೋಧ ವೃಷ್ಟಿಯ ಗರೆಯೇ. ಅದಾದ ಮೇಲೆ ಕಾಮಕ್ರೋಧ, ಇಲ್ಲಿ ಹೇಳ್ತಾ ಕಾಮಕ್ರೋಧ ಬೀಜವು ಹುರಿಯೇ ಅಂತ ಹೇಳ್ತಾ ಇದ್ದಾರೆ. ಏನು ಕಾಮಕ್ರೋಧ ಬೀಜವನ್ನು ಹುರಿಯುವುದಂದ್ರೆ ಏನು? ಯಾಕೆ ಬೀಜವನ್ನು ಹುರಿಯೋದು? ಬೀಜವನ್ನು ಹುರಿದ್ರೆ ಅಡುಗೆ ಚೆನ್ನಾಗಿ ಮಾಡ್ಕೊಳ್ಳ. ಸೊ ಬೀಜವನ್ನು ಹುರಿಯುವುದಂದ್ರೆ ಏನು? ಕಾಮಕ್ರೋಧ ಅನ್ನುವ ಬೀಜಗಳನ್ನು ಹುರಿಯುವುದಂದ್ರೆ ಏನು ಅಂತ ಹೇಳಿದ್ರೆ, ಬೀಜಗಳಿಗೆ ನಾರ್ಮಲ್ ಆಗಿ ಎಲ್ಲಾ ಬೀಜಗಳಿಗೆ ಅಂಕುರಿಸುವ ಲಕ್ಷಣ ಇರುತ್ತೆ, ಅದು ಅಂಕುರಿಸುತ್ತೆ. ಅದಾದ ಮೇಲೆ ಆ ಬೀಜ ಅಂಕುರ ಆಗೋದನ್ನು ಸ್ಪ್ರೌಟ್ ಆಗೋದು, ಅದಾದ ಮೇಲೆ ಮೊಳಕೆ ಆಗತ್ತೆ, ದೊಡ್ಡ ತೆಗೆದಾಗುತ್ತೆ, ದೆನ್ ಇಟ್ ಬಿಕಮ್ಸ್ ಎ ಹ್ಯೂಜ್ ಟ್ರೀ. ಹಾಗೆ ಬಿಟ್ಟು ನಮ್ಗೆ ಹಣ್ಣು ಎಲ್ಲ ಏನೇನು ಕೊಡುತ್ತೆ. ಕೆಟ್ಟ ಮರ ಆದ್ರೆ ಕೆಟ್ಟ ಫಲಗಳು ಬರುತ್ತೆ, ಒಳ್ಳೆ ಮರ ಆದ್ರೆ ಒಳ್ಳೆ ಫಲಗಳು ಬರುತ್ತೆ. ಈ ಕಾಮಕ್ರೋಧಗಳನ್ನು ಕೂಡ ಒಂದು ಬೀಜಗಳಿದ್ದಂತೆ, ಅದು ನಮಗೆ ಮೊದಲು ಕಾಮಕ್ರೋಧಗಳು ಮನಸ್ಸಿನಲ್ಲಿ ಅಂಕುರ ಬೀಜ ರೂಪದಲ್ಲಿ ಬರುತ್ತೆ, ಬೀಜ ಸೀಡ್. ಸೊ ದ ಸೀಡ್ ಕಮ್ಸ್ ಕಾಮಕ್ರೋಧ ಅನ್ನು ಇತ್ಯಾದಿ, ಕಾಮಕ್ರೋಧ ಲೋಭ ಮೋಹ ಮದಮಾಸ ಎಲ್ಲ ಕೂಡ ಈ ಕಾಮಕ್ರೋಧಗಳನ್ನು ಬೀಜಗಳು ನಮ್ಮ ಮನಸ್ಸಿನಲ್ಲಿ ಪ್ರವೇಶ ಮಾಡುತ್ತೆ. ಅದಾದ ಮೇಲೆ ಅದು ಅಂಕುರವಾಗುತ್ತೆ, ಮೊಳಕೆ ಆಗತ್ತೆ, ದೊಡ್ಡ ಮೊಳಕೆ ಆಗತ್ತೆ. ಅದು ಆ ಕಾಮಕ್ರೋಧ ಬೆಳೆದು 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 ಒಂದು ದೊಡ್ಡ ವೃಕ್ಷದಂತಾಗಿ ನಮಗೆ ತೊಂದರೆ ಕೊಟ್ಟು ನಮ್ಮ ಜೀವನವನ್ನೇ ಹಾಳು ಮಾಡುವ ಅವಕಾಶವಿದೆ. ಆದ್ದರಿಂದ ಈ ಬೀಜಗಳು ಅಂಕುರವಾಗದೇ ಇರಬೇಕು. ಆ ಕಾಮಕ್ರೋಧಗಳೆನ್ನುವ ಬೀಜಗಳು ಅಂಕುರವಾಗಬಾರ್ದು, ಅದು ಸ್ಪ್ರೌಟ್ ಆಗಬಾರ್ದು. ಏನ್ ಮಾಡ್ಬೇಕು ಅದಕ್ಕೆ? ಹುರಿಯೋದು ಅಂದ್ರೆ, ಹುರಿಯೋದಂದ್ರೆ ಅದರ ಅಂಕುರ ಶಕ್ತಿಯನ್ನು ತೆಗೆದು ಬಿಡೋದು. ಅದು ಸ್ಪ್ರೌಟ್ ಆಗದೆ ಅದನ್ನು, ಅದು ಮತ್ತು ತಾನು ಎದ್ದು ಬಂದು ಎಲ್ಲರನ್ನು ತನ್ನ ಯಾರ ಮನಸ್ಸಿನಲ್ಲಿ ಪ್ರವೇಶ ಮಾಡ್ತಾ ಅವರನ್ನು ನಾಶ ಮಾಡುವಂತಹ ಸಾಮರ್ಥ್ಯ ಇರುವ ಈ ಕಾಮಕ್ರೋಧಗಳನ್ನು, ಬೀಜಗಳನ್ನು ಹುರಿದು ಬಿಡುತ್ತೆ. ಅಂದ್ರೆ ಅದನ್ನು ಅಂಕುರವಾಗದೆ, ಸ್ಪ್ರೌಟ್ ಆಗದೆ ಇರುವಂತೆ ಮಾಡುತ್ತೆ. ಯಾವುದು? ಈ ಹರಿಕಥಾಮೃತಸಾರ ಎನ್ನುವ ಗ್ರಂಥ. ಅದಾದ ಮೇಲೆ ಕಾಮಕ್ರೋಧ ಬೀಜವು ಹುರಿಯೇ, ಕಲರೆದೆ ಬಿರಿಯೇ, ಕಲರ ಎದೆ ಬಿರಿಯೇ ಅಂತೇಳಿ ಇಲ್ಲಿ ಎರಡು ವಿಧವಾದ ಅರ್ಥವನ್ನು ತಗೋಬಹುದು. ಕಲರು ನೀಚರು, ಅಲ್ಪರಿದ್ದಾರೆ, ದುಷ್ಟರಿದ್ದಾರೆ, ದುಷ್ಟವಾದ. ಸೊ ಅಂತಹ ಕಲರ ಎದೆ ಅಂದ್ರೆ ಹೃದಯವನ್ನು ಬಿರಿಯೇ, ಬಿರಿಯೋದಂದ್ರೆ ಮುರಿಯೋದು, ಕರಿಯೋದು, ಅದನ್ನು ನಾಶ ಮಾಡೋದಂದ್ರೆ ಕೆಟ್ಟವರ ಯಾರು ನಮಗೆ ತೊಂದರೆ ಕೊಡಬೇಕಂತ ಬರ್ತಾರೋ ಅವರ ಎದೆಯನ್ನು ಬಿರಿಯತ್ತೆ. ಅಂದ್ರೆ ಅವರ ಭಾವನೆಗಳಿದೆ ಅಂದ್ರೆ ಫಿಸಿಕಲ್ ಆಗಂತಲ್ಲ, ಫಿಗರ್ಟಿವ್ ಆಗಿ ಅವರ ದ್ವೇಷಭಾವ, ನಮ್ಮ ಮೇಲೆ ದ್ವೇಷಭಾವನ್ನು ಮಾಡ್ತಾರೆ ಅಂತಹ ನೀಚರ ಎದೆಗಳನ್ನು ಬಿರಿಯುತ್ತೆ. ಅಂದ್ರೆ ನಮಗೆ ಅದು, ಅದರ ಪ್ರಭಾವ ನಮಗೆ ಬರದೇ ಇರುವಂತೆ ಮಾಡುತ್ತೆ, ಅವರನ್ನು ನಮ್ಮಿಂದ ದೂರ ಇಡುವಂತೆ ಮಾಡುತ್ತೆ ಅಂತ ಹೇಳಿ ಒಂದು. ಇಲ್ಲ, ಕಲರೆದೆ ಬೇರೆಯೇ, ಬೇರೆ ಯಾರೋ ಕಲರ್ ನೀಚರಲ್ಲ, ನಮ್ಮ ಒಳಗೆ ನೀಚ ಭಾವನೆಗಳಿರುತ್ತೆ, ನಮ್ಮ ಎದೆಯಲ್ಲಿಯೇ ನೀಚ ಭಾವನೆಗಳಿರುತ್ತೆ. ಕಲರೆದೆ ನೀಚ ಭಾವನೆಗಳಿಂದ ಕೂಡಿದ ನಮ್ಮ ಎದೆಯಲ್ಲಿ ಅದೇನು ಮಾಡುತ್ತೆ? ಬಿರಿಯೇ ಆ ನೀಚ ಭಾವನೆಗಳನ್ನು ದೂರ ಮಾಡುತ್ತೆ, ನಿತ್ಯಾಜ್ಞಾನವನ್ನು ದೂರದು ಬಿಡ, ಮುರಿದು ಬಿಡುತ್ತೆ, ಬಿರಿದು ಬಿಡುತ್ತೆ, ತೆಗೆದು ಬಿಡುತ್ತೆ. ಆದ್ದರಿಂದ ನಮ್ಮ ಒಳಗಿರುವ ಆ ಕಲರ ನೀಚ ಸ್ವಭಾವಗಳ ಆ ಪ್ರಮೇಯಗಳನ್ನು ತೆಗೆದು ಬಿಟ್ಟು, ಆ ನೀಚ ಸ್ವಭಾವ ಪ್ರವೃತ್ತಿಯನ್ನು ತೆಗೆದು ಬಿಟ್ಟು ನಮ್ಮನ್ನು ಉದ್ಧಾರ ಮಾಡುತ್ತೆ. ಅದಕ್ಕೆ ಕಲರೆದೆ ಬಿರಿಯೇ, ಕರಕರಿಯ ವಾದಿಗಳ ಪಲ್ಮುರಿಯೇ. ಕರಕರಿಯವಾದಿಗಳು, ಕರಕರಿ ಅಂದ್ರೆ ಕರಕರಿ ಮಾಡ್ತಾನೆ, ಕರಕರಿ ಮಾಡೋದಂದ್ರೆ ಸಂಬಡಿ ಟಾಕ್ಸ್ ಟು ಮಚ್, ಆ ಸಂಬಡಿ ಕ್ರಿಯೇಟ್ಸ್ ಕನ್ಫ್ಯೂಷನ್. ಅದು ಕರಕರಿ ಏನು ತುಂಬಾ ಕರಕರಿ ಮಾಡ್ತಾನೆ. ಸೊ ಕರಕರಿಯವಾದಿಗಳಂದ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತಹ ವಾದಿಗಳು, ಆರ್ ಸುಮ್ಮನೆ ಟ್ರಬಲ್ ಮೇಕಿಂಗ್ ಆರ್ಗ್ಯೂಯರ್ಸ್. ಸೊ ನಮಗೆ ಸುಮ್ಮನೆ ತೊಂದರೆ ಕೊಡಬೇಕಂತ ಬರುವಂತಹ ವಾದಿಗಳು ಯಾರಿದ್ದಾರೋ ಅವರು ಕರಕರಿಯವಾದಿಗಳು. ಸೊ ಅಂತಹ ಕರಕರಿ ಮಾಡುವಂತಹ ದುಷ್ಟವಾದಿಗಳ ಪಲ್ ಮುರಿಯ, ಹಲ್ಲನ್ನು ಮುರಿಯುವುದನ್ನು. ಇದು ಏನ್ರಿ, ಫಿಸಿಕಲ್ ಆಗಿ ಯಾಕೆ ಹಲ್ಲನ್ನು, ಇನ್ನೊಬ್ಬರು ಹಲ್ಲನ್ನು ಯಾಕೆ ಮುರಿಬೇಕು? ಆದ್ರೆ ಇದು ಫಿಗರ್ಟಿವ್ ಆಗಿ, ನಿಜವಾಗಿ ಆ ಕರಕರಿಯವಾದಿಗಳನ್ನು ಹೋಗಿ ಅವರ ಹಲ್ಲು ಮುರಿಯೋದಂತಲ್ಲ. ಈ ಗ್ರಂಥ ಹೇಗೆ ಇನ್ನೊಬ್ಬರ ಹಲ್ಲು ಮುರಿಯುತ್ತೆ? ಇದು ಗ್ರಂಥ ಇತ್ತು, ನಾಟ್ ಎ ಫಿಸಿಕಲ್ ಥಿಂಗ್. ಇದು ಜ್ಞಾನ ಆತ್ಮಕವಾದದ್ದು, ನಮ್ಮ ಕಣ್ಣಿಗೆ ಗೋಚರವಾಗ, ಫಿಸಿಕಲ್ ಆಬ್ಜೆಕ್ಟ್ ಆಗಿ ಗೋಚರವಾಗುವಂತಹದ್ದಲ್ಲ. ಸೊ ಇದು ಹಲ್ಲು ಮುರಿಯುತ್ತೆ ಅಂದ್ರೆ ಅರ್ಥ ಏನು? ಅದು ಯಾರಾದರೆ ಈ ಕರಕರಿಯ ವಾದಿಗಳಿರ್ತಾರೋ ಅವರ ಹಲ್ಲನ್ನು ಮುರಿಯುತ್ತೆ ಅಂತ ಹೇಳುವುದರಲ್ಲಿ ಅಂತರ ಅರ್ಥ ಇದು. ಹಲ್ಲು ನಾವೇನು ಮಾಡ್ತೀವಿ, ಹಲ್ಲಿನಿಂದ ಪದಾರ್ಥಗಳನ್ನು ಅಗಿತೀವಿ, ಜೀರ್ಣ ಆಗುವಂತ ಸ್ವೀಕಾರ ಯಾವುದೇ ಒಂದು ಪದಾರ್ಥ ಸ್ವೀಕಾರ ಮಾಡಲಿಕ್ಕೆ ಮೊದಲು ಹಲ್ಲು, ಹಲ್ಲಿನಿಂದ ಚೆನ್ನಾಗಿ ಕಚ್ಚಿ ಹಲ್ಲು ಡೈಜೆಸ್ಟ್ ಜೀರ್ಣ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಚೆನ್ನಾಗಿ ಚೂ ಮಾಡಿ ಅದನ್ನು ಕಚ್ಚಿ ಸೊ ಅದರಿಂದ ಹಲ್ಲುಗಳನ್ನುವುದು ನಮಗೆ ಜೀರ್ಣವಾಗುವಂತೆ ಮಾಡುವಂತಹದ್ದು ಆಗಿದೆ. ಅದೇ ವಿಧವಾಗಿ ನಮಗೆ ಜ್ಞಾನ ಜೀರ್ಣವಾಗಬೇಕು. ಜ್ಞಾನ ಜೀರ್ಣವಾಗಬೇಕಂದ್ರೆ ಅದಕ್ಕೆ ಬೇಕಾದ ಹಲ್ಲುಗಳಂತ ಹೇಳಿದರೆ ಪ್ರಮೇಯಗಳು, ಸತ್ಪ್ರಮೇಯಗಳು ಅವೇ ಹಲ್ಲುಗಳು. ಸೊ ಸತ್ಪ್ರಮೇಯಗಳಾದರೆ ಅದು ಒಳ್ಳೆ ಒಳಗೆ ಹೋಗುವ ಒಳ್ಳೆ ಜೀರ್ಣಶಕ್ತಿಯನ್ನು ಮಾಡುತ್ತೆ, ಕೆಟ್ಟವಾದರೆ ಕೆಟ್ಟತನವನ್ನು ಕೊಡುತ್ತೆ. ಸೊ ಇಲ್ಲಿ ಅವರು ಒಳ್ಳೆ ಜ್ಞಾನಕ್ಕೆ ಒಳ್ಳೆ ಹಲ್ಲಿರುತ್ತೆ, ಕೆಟ್ಟ ಜ್ಞಾನಕ್ಕೆ ಕೆಟ್ಟ ಹಲ್ಲಿರುತ್ತೆ. ಕರಕರಿಯವಾದಿಗಳ ಹಲ್ಲು ಎಂತಹದ್ದು ಅಂದ್ರೆ ಅವರು ಕೊಡುವ ಕೆಟ್ಟ, ಅವರ ಹಲ್ಲು ಅಂದ್ರೆ ಫಿಸಿಕಲ್ ದಂತಗಳಲ್ಲ, ಅವರು ಕೊಡುವ ದುಷ್ಟ ಪ್ರಮೇಯಗಳು, ದೋಷ ಭರಿತವಾದ ಪ್ರಮೇಯಗಳು ಯಾವುದಿದೆಯೋ ಅದನ್ನು ಮುರಿಯುತ್ತೆ ಅಂದ್ರೆ ಖಂಡನೆ ಮಾಡುತ್ತೆ. ಅಂದ್ರೆ ಈ ಹರಿಕಥಾಮೃತಸಾರ ಎನ್ನುವ ಗ್ರಂಥ ದುಷ್ಟವಾದಿಗಳ ಹಲ್ಲುಗಳನ್ನು ಅಂದ್ರೆ ಅವರು ಕೊಡುವ ದುಷ್ಟ ಪ್ರಮೇಯಗಳನ್ನು ಮುರಿಯುತ್ತೆ, ಅಂದ್ರೆ ಅದನ್ನು ಖಂಡನೆ ಮಾಡುತ್ತೆ ಅಂತಹ ಗ್ರಂಥವಾಗಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಆದ್ದರಿಂದ ಕರಕರಿಯವಾದಿಗಳ ಪಲ್ಮುರಿಯೇ, ಪರಮ ವಿನೋದಿಗಳ ಮೈಮರೆಯೇ, ಪರಮ ವಿನೋದಿಗಳನ್ನು ಮೈಮರೆಯುವಂತೆ ಮಾಡು. ಪರಮ ವಿನೋದಿಗಳಂದ್ರೆ ಏನು? ಪರಮ ಪರಮಾತ್ಮ, ಪರಮ ಸರ್ವಶ್ರೇಷ್ಠನಾದ ಸರ್ವೋತ್ತಮನಾದ ಅವನಲ್ಲಿ ವಿನೋದಿಸುವವರು, ಪರಮಾತ್ಮನ ಚಿಂತನೆ ಮಾಡಿ ವಿನೋದಿಸುವವರು ಅಂದ್ರೆ ಪರಮಾತ್ಮನ ಕೀರ್ತಿಗಾನ ಮಾಡುವವರು ಅವರು ಪರಮ ವಿನೋದಿಗಳಂದ್ರೆ ಜ್ಞಾನಿಗಳು, ಸಜ್ಜನರು, ದೈವ ಚಿಂತನೆ ಇರುವವರು ಇಂತಹ ಅವರು ಯಾರಿದ್ದಾರೋ ಅವರು ತುಂಬಾ ಪರವಶವನ್ನು ಪಡೆಯುತ್ತಾರೆ. ಅವರು ಮೈಮರೆದಿರುತ್ತಾರೆ ಅಂದ್ರೆ ಪರಿಗೇತ ಮೈ ಮರೆಯುವುದಂದ್ರೆ ಮೈಯನ್ನು ಮರೆಯುವುದು. ಯಾವಾಗ ಮೈಯನ್ನು ಮರೆಯುತ್ತಾರೆ? ಅದಕ್ಕೆ ನಮಗೆ ಎಷ್ಟೋ ಆನಂದಕರವಾದ ವಿಷಯವಿದ್ದರೆ ನಾವು ಮೈಯನ್ನು ಮರಿತೀವಿ. ಹಾಗೆ ಈ ಹರಿಕಥಾಮೃತಸಾರ ಅವರಿಗೆ ಅಷ್ಟು ಆನಂದ ಕೊಡುತ್ತೆ, ಅವರು ಮೈ ಮರೆದು ಪರವಶರಾಗಿ ಇದನ್ನು ಕೇಳ್ತಾರೆ, ಅಧ್ಯಯನ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ಹಾಗೆ ಮಾಡುವಂತಹದ್ದಾಗಿದೆ. ಸೊ ಪರಮ ವಿನೋದಿಗಳ ಮೈ ಮರೆಯ ಲೋಸುಗ ಇವೆಲ್ಲ ಮಾಡುವುದಕ್ಕಾಗಿ ಮೆರೆಯಲು. ಸೊ ಈ ಓಸುಗ ಅದಕ್ಕಾಗಿ, ಓಸುಗ ಅಂದ್ರೆ ಅದಕ್ಕಾಗಿ, ಸಾಧು ಸಭೆಯಲ್ಲು ಮೆರೆಯ ಲೋಸುಗ, ಆ ಓಸುಗ ಅನ್ನೋದು ಎಲ್ಲದಕ್ಕೂ ಹಾಕೊಳ್ಳಿ. ಸಾಧು ಸಭೆಯಲ್ಲು ಮೆರೆಯ ಲೋಸುಗ ಅಂದ್ರೆ ಸಾಧು ಸಭೆಗಳಲ್ಲಿ ಪ್ರಕಾಶಿಸುವುದಕ್ಕಾಗಿ, ಸತ್ವ ಸುಬೋಧ ವೃಷ್ಟಿಯ ಗರೆಯ ಲೋಸುಗ ಸತ್ವ ಸುಬೋಧ ಚಿಂತನೆಗಳೆನ್ನುವ ಮಳೆಯನ್ನು ಕರೆಯುವುದಕ್ಕಾಗಿ, ಕಾಮಕ್ರೋಧ ಬೀಜವ ಹುರಿಯೇ ಲೋಸುಗ ಕಾಮಕ್ರೋಧಗಳೆನ್ನುವ ಬೀಜಗಳನ್ನು ಹುರಿಯುವುದಕ್ಕಾಗಿ, ಹುರಿಯುವುದಕ್ಕೋಸ್ಕರ ಕಲರೆದೆ ಬಿರಿಯೇ ಕಲರ ಎದೆಯನ್ನು ಬಿರಿಯ ಲೋಸುಗ ಕರಕರಿಯವಾದಿಗಳ ಪಲ್ಮುರಿಯ ಲೋಸುಗ ಅವರ ಹಳ್ಳನ್ನು ಮುರಿಯುವುದು ಅಂದ್ರೆ ಅವರ ದುಷ್ಟ ಪ್ರಮೇಯಗಳನ್ನು ಖಂಡನ ಮಾಡುವುದಕ್ಕಾಗಿ, ಪರಮ ವಿನೋದಿಗಳ ಮೈ ಮರೆಯ ಲೋಸುಗ ಪರಮ ಭಗವದ್ ಭಕ್ತರ ಮೈ ಮರೆಸುವಂತೆ ಮಾಡುವುದಕ್ಕಾಗಿ, ಹಾದಿ ತೋರಿದ ಹಿರಿಯ ಬಹುದಾ ದುರಿಯ ಹೊಸಪರಿಯ ಹೊಸಪರಿಯ ಒಂದು ಹೊಸ ವಿಧವಾದಂತಹ ನವ ಅಂದ್ರೆ ಇಷ್ಟವರೆಗಿರುವುದು ಒಂದು ವಿಧವಾದ ಗ್ರಂಥಗಳನ್ನ ವ್ಯಾಸ ಸಾಹಿತ್ಯವನ್ನು ನೋಡಿದೆ. ದಾಸ ಸಾಹಿತ್ಯದಲ್ಲಿಯೇ ಖಂಡನ ಮಾಡುವುದಕ್ಕೆ ಒಂದು ಅನುಕೂಲ ಕೊಡುವಂತಹದ್ದು ಒಂದು ಹೊಸ ಪರಿ, ಒಂದು ಹೊಸ ವಿಧಾನ, ಪರಿ ಅಂದ್ರೆ ವಿಧಾನ, ನ್ಯೂ ಮೆಥಡಾಲಜಿ. ಹೀಗೆ ದಾಸ ಸಾಹಿತ್ಯದ ಮೂಲಕವಾಗಿಯೂ ನಾವು ಸ್ವರ ಮತಗಳನ್ನು ಖಂಡನ ಮಾಡಬಹುದು ಅನ್ನುವ ಬಹು ಚಾತುರ್ಯ, ಬಹಳ ಚಾತುರ್ಯವನ್ನು ತೋರಿಯುವಂತಹ ಹಿರಿಯ ಅಂದ್ರೆ ದೊಡ್ಡ ಹಿರಿಯ ದೊಡ್ಡದಾದ ಹಾದಿ ತೋರಿದ ಹಾಗೆ ಒಂದು ಹಿರಿಯ ಮಾರ್ಗವನ್ನು, ಮಹಾಮಹಿಮ ಮಾರ್ಗವನ್ನು ಅದನ್ನು ತೋರಿಸಿಕೊಟ್ಟಿದ್ದಾರೆ ಶ್ರೀ ಜಗನ್ನಾಥದಾಸರು. ಅವರಂತಹ ಮಹಾತ್ಮರಾಗಿದ್ದಾರೆ ಅಂತ ಹೇಳಿ ಅವರನ್ನು ಕೊಂಡಾಡುವುದು, ಅವರು ರಚಿಸಿದ ಹರಿಕಥಾಮೃತಸಾರದ ಫಲವನ್ನು ಹೇಳುವಂತೆ ಎರಡೂ ಮಾಡ್ತಾ ಇದ್ದಾರೆ ಇದರಲ್ಲಿ. ಹೀಗೆ ಆ ಹರಿಕಥಾಮೃತಸಾರ ತಂದ ನಮಗೆ ಬಹಳ ಪ್ರಯೋಜನಕರವಾಗಿದೆ, ಬಹಳ ಒಳ್ಳೆ ಫಲವನ್ನು ಕೊಡುವುದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಇರುವಂತಹ ಸಾಧು ಸಭೆಯಳು ಮೆರೆಯ ತತ್ವ ಸುಬೋಧ ವೃಷ್ಟಿಯ ಗರೆಯ ಕಾಮ ಕ್ರೋಧ ಬೀಜವು ಹುರಿಯ ಕಲರೆದೆ ಬಿರಿಯ ಕರಕರಿಯ ವಾದಿಗಳ ಪಲ್ಮುರಿಯ ಪರಮ ವಿನೋದಿಗಳ ಮೈ ಮರೆಯ ಲೋಸುಗ ಹಾದಿ ತೋರಿದ ಹಿರಿಯ ಬಹುತಾ ತುತಿಯ ಹೊಸ ಪರಿಯ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ವ್ಯಾಸತೀರ್ಥರ ಒಲವು ವಿಠಲೋಪಾಸಕ ಪ್ರಭುವರ ಪುರಂದರ ದಾಸರಾಯರ ದಯವು ತಿಳಿಯದು ಓದಿ ಕೇಳದಲೇ ಕೇಶವನ ಗುಣಮಣಿಗಳನ್ನು ಪ್ರಾಣೇಶ ಜರ್ಪಿಸಿ ವಾದಿರಾಜರ ಕೋಶ ಕೊಪ್ಪುವ ಹರಿಕಥಾಮೃತ ಸಾರ ಕೇಳುವರು. ಕೆಲವುಗಳಲ್ಲಿ ಪೇಳುವರು ಪೇಳಿದರು ಅಂತಿದೆ, ಬೇರೆ ಬೇರೆ ಪಾಠ. ನಾವು ಪೇಳುವರು ಅನ್ನೋ ಪಾಠ ತಗೊಂಡ್ವಿ, ಪೇಳಿದರು ಅನ್ನೋ ಪಾಠವು ಓಕೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ವ್ಯಾಸತೀರ್ಥರ ಒಲವು, ವ್ಯಾಸತೀರ್ಥರು ಅವರ ಒಲವು ಅಂತ ಹೇಳಿದ್ರೆ ಅವರ ಒಂದು ಅನುಗ್ರಹ. ಸೊ ಅವರ ಅನುಗ್ರಹ ಪಡೆಯಬೇಕಂದ್ರೆ, ಅದರಿಂದ ಉಪದೇಶವನ್ನು ಪಡೆಯಬೇಕಂದ್ರೆ ಸುವ್ಯಾಸದಿಂದ ಒಲವೋ ಅಂತಹ ಒಲವು ಅನುಗ್ರಹವೋ ಬೇಕಂದ್ರೆ, ಇಲ್ಲ ವಿಠಲೋ ಉಪಾಸಕ ಪ್ರಭುವರ ಪುರಂದರದಾಸರ ದಯವೋ ಅಂತ ದಯವ ಬೇಕಂದರೆ, ವಿಠಲನ ಉಪಾಸಕರಾದಂತಹ ಪ್ರಭುವರ ಸರ್ವಶ್ರೇಷ್ಠನಾದಂತಹ ಆ ಪುರಂದರ ವಿಠಲನ ದಾಸರಾದಂತಹ ಪುರಂದರದಾಸರ ದಯವೋ, ಆ ದಯ ಬೇಕಂದರೂ ಕೂಡ ಸೊ ಆ ಲೋಕೋದ್ಧಾರಾರ್ಥಕವಾದ ದೈವ ಸಕಲ ರಾಸುಗಳು ಅದು ಬೇಕಂದ ಜ್ಞಾನೋದಯ ಆಗಬೇಕಂತ ಹೇಳಿದ್ರು. ಇವೆಲ್ಲ ಏನು ಬೇಕಂದರೂ ಕೂಡ ದಯವೋ ತಿಳಿಯದು ಓದಿ ಕೇಳಿದರೆ ಯಾವ್ದು ಬೇಕಂದ್ರು ಗೆದರಿತಿ ವ್ಯಾಸರೀತರ ಒಲವಾಗಲಿ ಅನುಗ್ರಹವಾಗಲಿ ಪುರಂದರದ ದಯವಾಗಲಿ ಇನ್ನೇನೋ ಆಗಲಿ ಮತ್ತೆ ಎನಿ ಬೆನಿಫಿಟ್ ಬರಬೇಕಂತ ಹೇಳಿದರೆ ಓದಿ ಕೇಳದಲೇ ತಿಳಿಯದು. ಈ ಹರಿಕಥಾಮೃತ ಸಾರ ಗ್ರಂಥವನ್ನು ಓದಿ ಕೇಳಬೇಕು, ಅದು ಕೇಳದಲೇ ತಿಳಿಯದು. ಅಂದ್ರೆ ಓದುವುದಂದ್ರೆ ನಾವು ಸ್ವಾಧ್ಯಾಯ ಮಾಡುವುದು, ಇಲ್ಲ ಇನ್ನೊಬ್ರು ಅಧ್ಯಯನ ಮಾಡಿಸಿದ್ರು ಮಾಡುವುದು, ಎರಡೂ ಕೂಡ ಆಗತ್ತೆ ಓದಿ ಅನ್ನೋದು. ಕೇಳುವುದಂದ್ರೆ ಯಾವ ಕೇಳ್ತೀವಿ, ಒಂದು ಗುರು ನಮಗೆ ಉಪದೇಶ ಮಾಡಿದರೆ ಕೇಳ್ತೀವಿ. ಸೊ ಕೇಳುವುದು ಅಂತ ಹೇಳಿದ್ರೆ ಗುರು ಮೂಲಕವಾಗಿ ಕೇಳುವುದು, ಓದುವುದು ಅಂದ್ರೆ ಗುರು ಹೇಳಿದಂತೆ ಓದುವುದು, ನಾವು ಸ್ವಾಧ್ಯಾಯ ಅಂತಲೂ ಓದುವುದು. ಇದೆಲ್ಲ ಮಾಡದೆ ಓದಿ ಕೇಳದಲೇ ತಿಳಿಯದು. ಯಾವ್ದು ತಿಳಿಯದು, ಒಳ್ಳೆ ಜ್ಞಾನ ಸರಿಯಾದ ಜ್ಞಾನ ಬರೋದಿಲ್ಲ. ಹರಿಕಥಾಮೃತಸಾರವನ್ನು ಹೀಗೆ ಮಾಡಬೇಕಂದ್ರೆ ಅದನ್ನು ಅಧ್ಯಯನ ಮಾಡಿ, ಯಾರು ಕನ್ನಡದಲ್ಲಿ ಯಾರು ಬೇಕಾಗಿಲ್ಲ ಅಂತಲ್ಲ, ಕನ್ನಡ ಗ್ರಂಥವಾದರೂ ಗುರುಮುಖತಃ ಓದಿ, ಗುರುಮುಖತಃ ತಿಳಿದು, ಗುರುಮುಖತಃ ಕೇಳಿ, ಗುರುಮುಖತಃ ಅಧ್ಯಯನ ಮಾಡಿ ತಿಳಿಯಬೇಕು. ಹಾಗೆ ಮಾಡದೇ ಇದ್ದರೆ ಅವು ಯಾವುದು ಬರೋದಿಲ್ಲ, ಒಲವು ಅನುಗ್ರಹವು ಬರೋದಿಲ್ಲ, ದಾಸರಾದ ದೈವ ಬರೆಯದೆ ಯಾವುದು ಬರುವುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೇಶವನ ಗುಣ ಮಣಿಗಳನ್ನು ಪ್ರಾಣೇಶ ದರ್ಶಿಸಿ ವಾದಿರಾದರ ಕೋಶಕೊಪ್ಪುವ ಹರಿಕಥಾಂಶ ಸಾರ ಕೇಳುವರು. ಕೇಶವ ಭಗವಂತ ನಾರಾಯಣ ಶಿವನಾರಾಯಣ ಅವನ ಗುಣಮಣಿಗಳನ್ನು ಶ್ರೇಷ್ಠವಾದ ಮಣಿಗಳು, ಅವು ಗುಣಗಳು, ಒಂದೊಂದು ಗುಣವು ಮಣಿ. ಭಗವಂತನ ಗುಣಗಳು ಸಂಪೂರ್ಣ ಗುಣಗಳು, ಅವು ನಿಜವಾದ ಮಣಿಗಳು, ಸರ್ವಶ್ರೇಷ್ಠವಾದ ಗುಣಗಳೆನ್ನುವ ಮಣಿಗಳನ್ನು ಪ್ರಾಣೇಶ ದರ್ಪಿಸಿ, ಪ್ರಾಣೇಶ ಯಾರು, ಪ್ರಾಣೇಶ ಪ್ರಾಣದೇವರ ಈಶ ಪರಮಾತ್ಮ, ಪ್ರಾಣದೇವರ ಈಶ, ಪ್ರಾಣದೇವರ ಒಡೆಯ, ಪ್ರಾಣನ ಈಶ ಪ್ರಾಣೇಶ. ಸೊ ಅದನ್ನ ಪ್ರಾಣೇಶನಾದ ಭಗವಂತನಿಗೆ ಅರ್ಪಿಸಿ ಅರ್ಪಣೆಯನ್ನು ಮಾಡಿ ವಾದಿರಾದರ ಕೋಶ ಕೊಪ್ಪುವ ಹರಿಕಥಾಂಶ ಸಾರ ಕೇಳು. ವಾದಿರಾಜ ಸ್ವಾಮಿಗಳವ ಕೋಶಕ್ಕೆ ಒಪ್ಪುವುದು ಅಂದ್ರೆ ಇದು ಏನು ಅಂತ ಹೇಳಿದರೆ, ವಾದಿರಾಜರ ಸ್ವಾಮಿಗಳ ಪರಂಪರೆಯಲ್ಲಿ ಬಂದವರು ಅವರು ಇದನ್ನು ಹರಿಕಥಾಂಶವನ್ನು ಒಪ್ಪಿಸ್ತಾ ಇದ್ರು, ಜಗನ್ನಾಥ ಅಂತ ಅವರು ಕೇಳ್ತಾ ಇದ್ರು. ಆದ್ದರಿಂದ ಅವರ ಕೋಶಕ್ಕೆ ಅಂದ್ರೆ ಅದೇ ಮಠ ಪರಂಪರೆಯಲ್ಲಿ ಬಂದ ಯತಿಗಳಿಗೆ ಇದನ್ನು ಒಪ್ಪಿಸ್ತಾ ಇದ್ದಾದ್ರಿಂದ ಇದು ಬಹಳ ಹರಿಕಥಾಂಶಸಾರ ಒಳ್ಳೆ ಒಳ್ಳೆ ಉತ್ಕೃಷ್ಟವಾದ ಗ್ರಂಥವಾಗಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ರು. ಅಂತಹ ಗ್ರಂಥವನ್ನು ನಾವು ಅಧ್ಯಯನ ಮಾಡಿದರೆ ನಮಗೆ ಏನು ಫಲ ಸಿಗತ್ತೆ, ವ್ಯಾಸತೀರ್ಥರ ಅನುಗ್ರಹ ಸಿಗತ್ತೆ, ಆಮೇಲೆ ವಿಠಲೋಪಾಸನ ಪುರಂದರದಾಸರ ದಯವು ಸಿಗತ್ತೆ, ಭಗವನ್ ಅವರ ಮೂಲಕವಾಗಿ ಕೊನೆಯದಾಗಿ ಭಗವಂತನ ಅನುಗ್ರಹವೂ ಸಿಗತ್ತೆ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ವ್ಯಾಸತೀರ್ಥರ ಒಲವು ವಿಠಲೋಪಾಸಕ ಪ್ರಭುವರ ಪುರಂದರದಾಸರಾಯರ ದಯವು ತಿಳಿಯದು, ಓದಿ ಕೇಳದರೆ ಕೇಶವನ ಗುಣ ಮಣಿಗಳನ್ನು ಪ್ರಾಣೇಶ ದರ್ಪಿಸಿ ವಾದಿರಾಜರ ಕೋಶ ಕೋಪುವ ಹರಿಕಥಾಮೃತ ಸಾರ ಪೇಳುವರು. ಅದಾದ್ಮೇಲೆ 14ನೇ ಪದ್ಯ, ಹರಿಕಥಾಮೃತ ಸಾರ ನವರಸ ಭರಿತ ಬಹು ಗಂಭೀರ ರತ್ನ ಕರಡು ಚಿರ ಶೃಂಗಾರ ಕಾಲಂಕಾರ ವಿಸ್ತಾರ ಸರಸನರ ಕಂಠೀರವಾಚಾರ್ಯರ ಜನಿತ ಸುಕುಮಾರ ಸಾತ್ವಿಕರಿಗೆ ಪರಮೋದಾರ ಮಾಡಿದ ಮರೆಯದುಪಕಾರ ಅಂತ ಹೇಳಿ ಈ ಹರಿಕಥಾಮೃತಸಾರ ಗ್ರಂಥವನ್ನು ಇನ್ನು ಕೊಂಡಾಡ್ತಾ ಅದರಿಂದ ಬರುವ ಫಲಗಳನ್ನು ಇನ್ನೂ ಉಲ್ಲೇಖ ಮಾಡ್ತಾ ಇದ್ದಾರೆ. ಹರಿಕಥಾಮೃತ ಸಾರ ಎನ್ನುವುದು ನವರಸ ಭರಿತವಾಗಿದೆ. ಏನವರಿಗೆ ಕಾವ್ಯ ಮಾಡಿದ್ರೆ ಭಕ್ತಿರಸ ಒಂದೇ ಇದೆ, ಬೇರೆ ಯಾವುದು ಇಲ್ಲ ಅಂತ ತಿಳ್ಕೋಬೇಡಿ. ಇದರಲ್ಲಿ ನವರಸಗಳು, ಕಾವ್ಯಗಳಲ್ಲಿ ನವರಸಗಳಿರಬೇಕು, ಆ ನವರಸಗಳು ಇದರಲ್ಲಿ ಇದೆ ಅಂತೇಳಿ, ನವರಸ ಭರಿತವಾದಂತಹ ಗ್ರಂಥವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಈ ನವರಸಗಳು ಅಂತ ಹೇಳಿದ್ರೆ ಒಂದು ವಿಧವಾಗಿ ವೀರರಸ, ಧೀರರಸ, ಶೃಂಗಾರ ರಸ, ಹಾಸ್ಯರಸ ಇವೆ ಇತ್ಯಾದಿ, ಭೀಭತ್ಸ, ಭಯಾನಕ ರಸ ಇವೆಲ್ಲ ಈ ರಸಗಳು ಒಂದು. ಇನ್ನೊಂದು ನವರಸಗಳು ಅಂತ ಹೇಳಿದರೆ ನವವಿಧ ಭಕ್ತಿಗಳು, ಆ ರಸಗಳಿದೆ, ಆ ಅರ್ಥವನ್ನು ಬರುತ್ತೆ. ಅಷ್ಟೇ ಅಲ್ಲದೆ ನವರಸ ಭರಿತ, ನವವಿಧ ಭಕ್ತಿ ಭರಿತ, ಒಂಬತ್ತು ವಿಧವಾದ ಭಕ್ತಿಗಳು, ಶ್ರವಣ ಮನನ ಧ್ಯಾನ ನಿಧ್ಯಾಸನ ಇತ್ಯಾದಿ. ನಾವು ನೋಡಿದ್ರೆ ಶ್ರವಣಂ ಕೀರ್ತನಂ ವಿಷ್ಣು, ಸ್ಮರಣಂ ಪಾದ ಸೇವನಂ, ಅರ್ಚನಂ ಮನನಂ ದಾಸನ, ಸಖ್ಯಮಾತ್ಮನಿಗೆ ನಮ್ಮ ಅಂತ ಹೇಳಿದಂತೆ ಅಂತಹ ನವವಿಧ ಭಕ್ತಿಗಳಿಂದ ಕೂಡಿರುವಂತಹ ಗ್ರಂಥವಾಗಿ ನವ ಭರಿತ ಬಹುಗಂಭೀರ ರತ್ನಾಕರ ವಿಚಿರ ಶೃಂಗಾರ ಕಾಲಂಕಾರ ವಿಸ್ತಾರ ಅಂತೇಳಿ ಇದು ಇನ್ನೂ ಹೇಗಿದೆ ಅಂದ್ರೆ ನವರಸ ಭರಿತ ಬಹು ಗಂಭೀರ ರತ್ನಾಕರ. ರತ್ನಾಕರ ಅಂದ್ರೆ ಏನು? ರತ್ನಗಳಿಗೆ ಆಕರವಾದದ್ದು. ಸಮುದ್ರದ ಗರ್ಭದಲ್ಲಿ ಅನೇಕ ರತ್ನಗಳಿದೆ ಅಂತ ಪ್ರತೀತಿ. ಆದ್ದರಿಂದ ರತ್ನಾಕರ ಅಂದ್ರೆ ಸಮುದ್ರ ಅಂತ ಅರ್ಥ. ಇದು ಬಹು ಗಂಭೀರ ರತ್ನಾಕರ, ಬಹಳ ಆಳವಾದ ಸಮುದ್ರ. ಇದು ಸಮುದ್ರಗಳೇ ಅರಿತಿದ ಆಳ, ಆಳವಾದ ಸಮುದ್ರ. ಎಲ್ಲ ನಾವು ನಮಗೆ ಗೊತ್ತಾದ ಆಳವಾದ ಎಲ್ಲ ಸಮುದ್ರಗಳಕ್ಕಿಂತಲೂ ಆಳವಾಗಿದೆ. ಅದು ಫಿಸಿಕಲ್ ಆಗಿ ಆಳ ಇಲ್ಲದ್ದು, ಇದು ಜ್ಞಾನಿ ಸಂಬಂಧವಾಗಿ ಆಳ ಇಲ್ಲ ಉಳ್ಳದ್ದು, ಆಳ ಇಲ್ಲದ್ದು. ದಿಸ್ ಇಸ್ ಲೈಕ್ ನಾವಂತೇವಲ್ಲ ಸೋ ಡೀಪ್ ಅಂತ ಹೇಳಿ, ಫ್ಯಾದಮ್ಲೆಸ್ ಅಂತೇಳಿ ಇಂಗ್ಲಿಷ್ ನಲ್ಲಿ, ಫ್ಯಾದಮ್ಲೆಸ್, ವೆರಿ ಡೀಪ್ ಅಂತ ಹೇಳಿ. ಹೀಗೆ ಆ ವಿಧವಾಗಿ ಬಹುಗಂಭೀರ, ಬಹಳ ಆಳ ಇರುವಂತಹ ಸಮುದ್ರವಾಗಿದೆ ಪ್ರಮೇಯಗಳ ಸಮುದ್ರ ಈ ಹರಿಕಥಾಮೃತಸಾರ ಎನ್ನುವಂತಹ. ಅದು ರುಚಿರ ಶೃಂಗಾರ ಸಾಲಂಕಾರ ವಿಸ್ತಾರ. ರುಚಿ ಅಂದ್ರೆ ಪ್ರಕಾಶ, ರುಚಿರ ಪ್ರಕಾಶ ಭರಿತವಾಗಿದೆ. ಏನು ಪ್ರಕಾಶ? ಜ್ಞಾನ ಪ್ರಕಾಶದಿಂದ ಕೂಡಿದೆ. ಶೃಂಗಾರ, ಶೃಂಗಾರ ಏನು ಅಂತ ಹೇಳಿದ್ರೆ ಭಗವಂತನ ಶೃಂಗಾರ. ಭಗವಂತನ ಬಗ್ಗೆ ಶೃಂಗಾರ ಅಂತ ಹೇಳಿದರೆ ನಮಗೆ ಮನಸ್ಸಿಗೆ ಆಹ್ಲಾದ ಕಣ್ಣು ಕೊಡುವಂತ ಮಾಡುವುದು ಭಗವಂತನ ಶೃಂಗಾರ ಲೀಲೆಗಳನ್ನು. ಅಲಂಕಾರ, ಅಲಂಕಾರಗಳಂದ್ರೆ ಅಲಂಕಾರ ಅಂತ ಹೇಳಿದರೆ ಎರಡು, ಭಗವಂತ ಮಾಡುವ ಅಲಂಕಾರಗಳನ್ನು ನಾವು ಕಾಣುವುದು, ನೋಡುವುದು, ವರ್ಣನೆ ಮಾಡುವುದು. ಸಾರಸ್ವತ ಅಲಂಕಾರಗಳು, ಉಪಮಾ ಅಲಂಕಾರ, ರೂಪಕ ಅಲಂಕಾರ, ಅಕ್ಷಯೋಕ್ತಿ ಅಲಂಕಾರ, ಈ ರೀತಿಯಾದ ಅಲಂಕಾರ, ಲಿಟ್ರರಿ ಫಿಗರ್ಸ್ ಆಫ್ ಸ್ಪೀಚ್ ಅಂತೀವಿ, ಆ ಅಲಂಕಾರಗಳಿಂದ ಕೂಡಿರುವಂತಹದ್ದು. ವಿಸ್ತಾರ, ಬಹಳ ವಿಸ್ತಾರವಾಗಿರುವಂತಹದ್ದು. ಹೀಗೆ ಇರುವಂತಹ ಈ ಹರಿಕಥಾನುಸಾರ ಅನ್ನುವ ಗ್ರಂಥ ಸರಸ ನರ ಕಂಠೀರವಾಚಾರ್ಯರ ಜನಿತ. ಜಗನ್ನಾಥ ದಾಸರ ತಂದೆ ಹೆಸರು ನರಸಿಂಹಾಚಾರ್ಯರು ಅಂತೇಳಿ ಅವರು, ಅದಕ್ಕೆ ನರಕಂಠೀರವ, ನರಸಿಂಹ ಆಚಾರ್ಯರು. ಸೊ ಈ ವಿಧವಾಗಿ ಸರಸ ಒಳ್ಳೆ ಭಕ್ತಿ ಭಾವ ಇರುವಂತಹ ನರಸಿಂಹಾಚಾರ್ಯರು ಅಂತ ಕರೆಯಲ್ಪಡುವಂತಹ ಆ ಜಗನ್ನಾಥ ತಂದೆ ಹೆಸರದು, ಅವರಿಗೆ ಹುಟ್ಟಿದಂಥವರು. ಸೊ ನರಕಂಠೀರವ ಆಚಾರ್ಯರ ಜನಿತ ಸುಕುಮಾರ, ಅವರಿಗೆ ಅವರ ಗರ್ಭದಲ್ಲಿ ಅವರಿಂದ ಹುಟ್ಟಿ ಬಂದಿರುವಂತಹ ಇವರು ಯಾರು? ಸುಕುಮಾರ, ಜನಿತ ಸುಕುಮಾರ. ಒಳ್ಳೆ ಸುಕುಮಾರ, ಒಳ್ಳೆ ಕುಮಾರರು. ಸುಕುಮಾರ ಅಂದ್ರೆ ಡೆಲಿಕೇಟ್ ಅಂತ ಒಂದು ಅರ್ಥ. ಸುಕುಮಾರ ಅಂದ್ರೆ ಒಳ್ಳೆ ಕುಮಾರ, ಒಳ್ಳೆ ಜ್ಞಾನಿ ಆದಂತಹ ಕುಮಾರರಾಗಿ ಬಂದಿದ್ದಾರೆ ಜಗನ್ನಾಥದಾಸರು. ಅವರಿಂದ ಹುಟ್ಟಿ ಬಂದಂತಹ ಜಗನ್ನಾಥ ದಾಸರು ಸಾತ್ವಿಕರಿಗೆ, ಸಾತ್ವಿಕ ಜನರಿಗೆ ಪರಮೋದಾರ ಮಾಡಿದ ಮರೆಯದ ಉಪಕಾರ, ಪರಮ ಉದಾರ ಮಾಡಿದ ಮರೆಯದ ಉಪಕಾರ. ಪರಮ ಉದಾರ ಅಂದ್ರೆ ಅತ್ಯಂತ ದಯಾಭಾವದ, ಪ್ರೀತಿ ಭಾವದ. ಉದಾರ ಅನ್ನುವುದು ಕೆಳಗಿನವರು ಮೇಲಿನವರಿಗೆ ತೋರಿಸಿದ್ರೆ ಭಕ್ತಿ ಆಗುತ್ತೆ, ಮೇಲಿನವರು ಕೆಳಗಿನವರಿಗೆ ತೋರಿಸಿದ್ರೆ ಪ್ರೀತಿ ಆಗುತ್ತೆ. ಸೊ ಪರಮ ಉದಾರ, ತನ್ನ ಶಿಷ್ಯರ ಮೇಲೆ, ತನ್ನ ಹತ್ತಿರ ಓದಿ ಬರುವವರ ಮೇಲೆ ಪರಮ ಉದಾರ ಮಾಡಿದ್ದಾರೆ, ಬಹಳ ಪ್ರೀತಿ ಸ್ನೇಹಭಾವವನ್ನು ಮಾಡಿದ್ದಾರೆ. ಅಷ್ಟೇ ಹೇಳಿದ್ರೆ ಮರೆಯದು ಉಪಕಾರ ಮಾಡಿದ, ಮಾಡಿದ ಅನ್ನೋದು ಅದು ದೆಹಲಿ ನ್ಯಾಯದಂತೆ. ಸೊ ಪರಮ ಉದಾರ ಮಾಡಿದ, ಮಾಡಿದ ಮರೆಯದ ಉಪಕಾರ, ಎರಡಕ್ಕೂ ಮಾಡಿದ. ಸೊ ಮರೆಯದ ಉಪಕಾರವನ್ನು ಅಂದ್ರೆ ಯಾರು ಮರೆಯಲಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಹರಿಕಥಾ ಅಮೃತ ಸಾರ ನವರಸ ಭರಿತ ಬಹು ಗಂಭೀರ ರತ್ನ ಕರ ರುಚಿರ ಶೃಂಗಾರ ಸಾಲಂಕಾರ ವಿಸ್ತಾರ ಸರಸನರ ಕಂಠಿ ರವಾಚಾರ್ಯ ರಜನಿಕ ಸುಕುಮಾರ ಸಾತ್ವೀಕರಿಗೆ ಪರಮೋದಾರ ಮಾಡಿದ ಮರೆಯದುಪಕಾರ. ಸೊ ಇಲ್ಲಿಗೆ ನಾವು ಮುಕ್ತಾಯ ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ನಾವು ಪ್ರಶ್ನೆಗಳಿದ್ದೆ ಕೇಳಬಹುದು.
ಹರೇ ಶ್ರೀನಿವಾಸರಿ, ಈ ಸೆಟ್ಟಿಂಗ್ಸ್ ಇದಕ್ಕೆ ಕೇಶವನ ಗುಣಮಣಿಗಳನ್ನು ಪ್ರಾಣೇಶ ಅರ್ಪಿಸಿದ್ರೆ ಅದು ದೇವ್ರು ಇದು ದೇವ್ರು ಅಂತ ತರ ಬರ್ತೀಯಾ? ಕೇಶವ ಅಂದ್ರೆ
ಅಂದರೆ ಸ್ವಾತಂತ್ರ್ಯ ಭಾವವನ್ನು ತೊರೆಯುವುದು. ಸೊ ಭಗವಂತನಿಗೆ ಅರ್ಪಣೆ ಮಾಡುದು, ಭಗವಂತನ ಕೀರ್ತನೆ ಮಾಡುವುದು ಮತ್ತು ಪ್ರಾಣೇಶನ ಅರ್ಪಿಸುವುದು ಅಂತ ಹೇಳಿದರೆ, ಇದು ನಾವು ಯಾವ್ದು ಅರ್ಪಣೆ ಮಾಡಿದರೂ ಭಗವಂತನಿಗೆ ಅರ್ಪಣೆ ಮಾಡುವಾಗ ನಾವು ಉಪನಿಷತ್ನಲ್ಲಿ ಕೇಳ್ತೀವಿ, ಬೇರೆಯವರ ಮೂಲಕವಾಗಿ ಹೋದರೆ ದೇವತೆಗಳು ಕತ್ಕೊಂಡು ಹೋಗ್ತಾರೆ, ಆಮೇಲೆ ಅಸುರರು ಕತ್ಕೊಂಡು ಹೋಗ್ತಾರೆ. ಆದ್ದರಿಂದ ಪ್ರಾಣೇಶ ಅಂತ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನಿಗೆ ಅಂತೇಳಿ ಮುಖ್ಯ ಪ್ರಾಣ ದೇವರ ಮೂಲಕ ಕೇಶವನೇ ಅಂತ ಹೇಳಿದಕ್ಕೆ ಅಲ್ಲಿ ಕೇಶವ ಅಂತ ಹೇಳಿದ್ದಾರೆ, ಅದು ಮುಖ್ಯ ಪ್ರಾಣ ದೇವರ ಮೂಲಕವಾಗಿ ಅಂತ ಬಂದಿಲ್ಲ. ಅದಕ್ಕೆ ಕೇಶವನ ಗುಣಮಣಿಗಳನ್ನು ಅಂದ್ರೆ ಭಗವಂತನ ಗುಣಗಳನ್ನು ಭಗವಂತನಿಗೆ ಅರ್ಪಣೆ ಮಾಡುವುದು ಅಂದ ಅರ್ಥ ಏನು? ಭಗವಂತನ ಗುಣಗಳನ್ನು ಕೀರ್ತನೆ ಮಾಡುವುದು, ಕೀರ್ತನ ಮಾಡಿದ ಕಾರ್ಯವನ್ನು ಮುಖ್ಯ ಪ್ರಾಣದ ದೇವರ ಮೂಲಕವಾಗಿ ಭಗವಂತನಿಗೆ ಅರ್ಪಿಸು. ಅಂದ್ರೆ ಮುಖ್ಯ ಪ್ರಾಣದೇವರೇ, ಇದನ್ನು ನೀವೇ ನನ್ನ ಒಳಗೆ ನಿಂತು ನುಡಿಸುತ್ತಾ ಇದ್ದೀರಿ ಅನ್ನುವ ಭಾವನೆಯಿಂದ ಮುಖ್ಯ ಪ್ರಾಣದೇವರ ಸ್ಮರಣೆಯನ್ನು ಮಾಡಿ, ಭಗವಂತನೇ ನೀನು ಮುಖ್ಯ ಪ್ರಾಣದೇವರ ಒಳಗೆ ನಿಂತು ನನ್ನಿಂದ ನುಡಿಸುತ್ತಾ ಇದ್ದಿ ಅಂತ ಹೇಳಿ ಭಗವಂತನ ಸ್ಮರಣೆಯನ್ನು ಮಾಡಿ, ನಾವು ಅಶ್ವತಂತ್ರರು, ಅವನೇ ನಮ್ಮಿಂದ ನುಡಿಸುತ್ತಾ ಇದ್ದಾನೆ ಅನ್ನುವ ತಿಳುವಳಿಕೆಯೇ ಪ್ರಾಣೇಶ ಅರ್ಪಿಸುವುದಾಗತ್ತೆ. ಸೊ ಸುಮ್ಮನೆ ಕೇಶವನ ಅಂತ ಹೇಳಿ ಕೇಶವನಿಗೆ ಅರ್ಪಿಸುವುದಂತ ಹೇಳಿಲ್ಲ, ಕೇಶವನ ಗುಣಮಣಿಗಳನ್ನು, ಭಗವಂತನ ಗುಣ ಮಣಿಗಳನ್ನು, ಶ್ರೇಷ್ಠವಾದ ಗುಣಗಳ ಮಣಿ ಅಂದ್ರೆ ಶ್ರೇಷ್ಠ ಗುಣಮಣಿಗಳನ್ನು, ಶ್ರೇಷ್ಠವಾದ ಗುಣಗಳನ್ನು ಅಂದ್ರೆ ಶ್ರೇಷ್ಠವಾದ ಗುಣಗಳನ್ನು ನಾವೇ ಆದ್ರೆ ಅರ್ಪಿಸಿದ ಮಾಡುದು, ಶ್ರೇಷ್ಠವಾದ ಗುಣಗಳನ್ನಂದ್ರೆ ಶ್ರೇಷ್ಠವಾದ ಗುಣ ವರ್ಣನೆಯನ್ನು, ಆ ಭಗವಂತನ ಸರ್ವೋತ್ತಮ ಗುಣಗಳನ್ನು ವರ್ಣನೆ ಮಾಡ್ತಾ ಸ್ತೋತ್ರ ಮಾಡ್ತಾ ಆ ಭಗವತ್ ಸ್ತೋತ್ರಗಳನ್ನು ಮುಖ್ಯ ಪ್ರಾಣದೇವರ ಮೂಲಕವಾಗಿ ಭಗವಂತನೇ ನೀನೇ ಮಾಡಿಸುತ್ತಾ ಇದ್ದಿ ನುಡಿಸುತ್ತಾ ಇದ್ದಿ ಅನ್ನುವ ಭಾವನೆಯಿಂದ ಅವನಿಗೆ ನಾವು ಇದು ನಿನ್ನದೇ ದೇವ ಅಂತ ಕೊಡು ತಿಳಿಯುವುದೇ ಅರ್ಪಣೆ ಮಾಡುವುದಷ್ಟೇ.
ನೆಕ್ಸ್ಟ್ ಬಂದು ನರ ಕಂಠೀರವ ಬಂದು ಕಂಠ ಬಂದು ನರ ಅಂತಾನ, ಮೀನ್ಸ್ ನರಸಿಂಹ ಅಂದ್ರೆ
ಕಂಠೀರವ ಅಂದ್ರೆ ಸಿಂಹ ಅಂತ. ಕಂಠೀರವ ಅಂದ್ರೆ ಕಂಠ ಅಂದ್ರೆ ಕುತ್ತಿಗೆ, ರವ ಅಂದ್ರೆ ಶಬ್ದ. ಕಂಠೀರವ ಅಂದ್ರೆ ಸಿಂಹ ಗರ್ಜನೆ ಎಲ್ಲಾ ಪ್ರಾಣಿಗಳ ಗರ್ಜನೆಕ್ಕಿಂತ ದೊಡ್ಡದಾಗಿರುತ್ತೆ. ಆದ್ದರಿಂದ ಸಿಂಹಕ್ಕೆ ಕಂಠೀರವ, ಕಂಠದಿಂದ ದೊಡ್ಡ ರವವನ್ನು ಮಾಡುವ ಪ್ರಾಣಿ ಅಂತ ಅರ್ಥ. ಸೊ ಕಂಠೀರವ ಅಂದ್ರೆ ಸಿಂಹ ಅಂತ ಅರ್ಥ. ಸೊ ನರಕಂಠೀರವ ಅಂದ್ರೆ ನರಸಿಂಹ. ಸೊ ಕಂಠೀರವ ಯಾರು ಬ್ರಹ್ಮಾಂಡ ಅಂದ್ರೆ ಬ್ರಹ್ಮ ಅಂಡ ನಾವು ಸೇರಿಸ್ತೀವಿ ನೋಡಿ, ಹಾಗೆ ನರ ಇದೆ, ಕಂಠೀರವಕ್ಕೆ ಸಿಂಹ, ನರಕಂಠೀರವ ಅಂದ್ರೆ ನರಸಿಂಹ ಆಯ್ತು. ಕಂಠೀರವ ಅಂದ್ರೆ ಕಂಠದಿಂದ ದೊಡ್ಡ ರವವನ್ನು ಮಾಡುವ ಪ್ರಾಣಿ ಸಿಂಹ. ಅದಕ್ಕೆ ನರ ಕಂಠೀರವ ನರಸಿಂಹ.
ಅರ್ಥ ಆಯ್ತು ರೀ, ಅರ್ಥ ಆಯ್ತು. ಆಮೇಲೆ ನೀವು ಹ್ಯಾವ್ ಅ ಗುಡ್ ಇದ್ರಿ ಸರ್ಜರಿ ಒಂದು. ಇನ್ನೊಂದು ಬಂದು ಫ್ರೈಡೆ ಕ್ಲಾಸ್ ಬೇಡ, ಬೇಕಾದ್ರೆ ನೆಕ್ಸ್ಟ್ ಫ್ರೈಡೆ ಇಟ್ಕೊಂಬಣ. ಇದು ದಾಸೋಹಂ ಅದು ನೆಕ್ಸ್ಟ್.